ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಸ್ಮರಣೆಯಲ್ಲಿ ದಿನ ಕಳೆಯುವೆ, ಸಂಗೀತ
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಭಾನುವಾರ ಆಚರಣೆಯ ಶಾಸನಗಳು ಭಾಗ 2. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ಸಂಚಿಕೆಯಲ್ಲಿ ದೇವರ ಅಧಿಕಾರಕ್ಕೆ ಸೈತಾನನ ಒಂದು ಸವಾಲು ಏನು ಅನ್ನುವಂಥ ವಿಚಾರದಲ್ಲಿ ಬಾಬೇಲ್ ಎಂಬ ಮಹಾನಗರಿ, ಅಂದರೆ ಬಾಬೇಲ್ ಅನ್ನುವಂತಹ ಆ ಒಂದು ವಾಕ್ಯ, ಆ ಒಂದು ಪದ ಎಲ್ಲಿಂದ ಬಂತು, ಅದರ ಅರ್ಥವೇನು, ಆದಿಕಾಂಡದಲ್ಲಿ ಯಾವ ರೀತಿಯಲ್ಲಿ ಅದು ಕಾರ್ಯವನ್ನು ಮಾಡಿತು, ಅನಂತರ ನೆಬುಕದ್ನೆಜ್ಜರನಿಂದ ಕಟ್ಟಲ್ಪಟ್ಟಂತಹ ಆ ಬಾಬಿಲೋನಿನ ಕಾರ್ಯ ಹೇಗಾಗಿತ್ತು, ಕೊನೆ ಕಾಲದಲ್ಲಿ ಬರ್ತಕ್ಕಂತಹ ಆತ್ಮಿಕ ಬಾಬಿಲೋನ್ ಅನ್ನುವಂಥದ್ದು ಒಂದು ಸ್ತ್ರೀಗೆ ಹೋಲಿಸಲ್ಪಟ್ಟು ಅದು ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಸತ್ಯ ಸಭೆಗೆ ವಿರುದ್ಧವಾಗಿ ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಈ ಬಾಬಿಲೋನ್ ಜಾರಸ್ತ್ರಿ ತಪ್ಪಾದಂಥ ಒಂದು ಸಭೆ ಯಾವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿದೆ ದೇವ ಜನರಿಗೆ ವಿರುದ್ಧವಾಗಿ ಅನ್ನುವಂತಹ ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಇಂದಿನ ಸಂಚಿಕೆಯಲ್ಲಿ ಅದರ ಮುಂದುವರಿದ ಭಾಗವಾಗಿ ದೇವರ ಸೃಷ್ಟಿ ಮಾಡಿರ್ತಕ್ಕಂತಹ ಆಜ್ಞೆಗೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಹೇಗೆ ತನ್ನನ್ನು ತಾನು ದೇವರೆಂದು ಹೆಚ್ಚಿಸಿಕೊಳ್ತಕ್ಕಂಥವನಾಗಿದ್ದಾನೆ, ಯಾವ ರೀತಿ ಕಾಲ ಸಮಯಗಳನ್ನು ಮಾರ್ಪಾಡು ಮಾಡಲು ಮನಸ್ಸು ಮಾಡತಕ್ಕಂಥವನಾಗಿದ್ದಾನೆ, ದೇವರ ಸಭೆಗೆ ವಿರುದ್ಧವಾಗಿ ಯಾವ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ ಅನ್ನುವಂತಹ ವಿಚಾರಗಳನ್ನು ನಾವು ಈ ದಿನದಲ್ಲಿ ಕಲಿಯುವಂಥವರಾಗಿದ್ದೇವೆ. ಈ ಒಂದು ಸತ್ಯವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಶುದ್ಧನು ಮಹಾಪರಿಶುದ್ಧನು ಸ್ವಾಮಿ, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತಹ ದೇವರಾಗಿದ್ದೀಯ. ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠವಾಗಿದೆ ಸ್ವಾಮಿ. ಹೌದು ದೇವ, ನಿನ್ನ ಅಸ್ಥಿಭಾರ ಅದು ನಿನ್ನ ಆಜ್ಞೆಯಾಗಿದೆ ಸ್ವಾಮಿ, ನಿನ್ನ ಸಿಂಹಾಸನ ಅದು ನಿನ್ನ ಗುಣಗಳನ್ನು ಎತ್ತಿ ತೋರಿಸುವಂಥದ್ದಾಗಿದೆ. ಈ ದಿನದಲ್ಲಿ ಸ್ವಾಮಿ, ನಿನ್ನ ಸತ್ಯವಾಕ್ಯವನ್ನು ತೆಗೆದು ಕೊನೆಯ ಕಾಲಗಳ ಘಟನೆಗಳು ಅನ್ನುವಂತಹ ಪುಸ್ತಕದಿಂದ ಭಾನುವಾರ ಆಚರಣೆಯ ಶಾಸನಗಳು, ಕಾನೂನು ಯಾವ ರೀತಿಯಲ್ಲಿ ಈ ಲೋಕಕ್ಕೆ ಬರ್ತಕ್ಕಂಥದ್ದಾಗಿದೆ, ನಿಜ ಕ್ರೈಸ್ತರನ್ನು ಯಾವ ರೀತಿಯಲ್ಲಿ ಅದು ಹಿಂಸಿಸ್ತಕ್ಕಂಥದ್ದಾಗಿದೆ, ಅಂದರೆ ಏನು ಅದರ ಸತ್ಯದ ಗೂಢಾರ್ಥವೇನು ಅನ್ನುವಂತಹ ವಿಚಾರವನ್ನು ನಾವು ಈ ದಿನದಲ್ಲಿ ಧ್ಯಾನಿಸಲು ಹೋಗುವಾಗ ಕೇಳುಗರ ಹೃದಯದಲ್ಲಿ ವಿಶೇಷವಾಗಿ ಸ್ವಾಮಿ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ನಿನ್ನ ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ಈ ಕೊನೆ ಕಾಲದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಅವರ ಮನಸ್ಸುಗಳನ್ನು ನಿನ್ನ ಆತ್ಮನ ಮುಖಾಂತರವಾಗಿ ತೆರೆ. ಬರ್ತಕ್ಕಂಥ ಎಲ್ಲ ಸೈತಾನನ ಅಂಧಕಾರ ಶಕ್ತಿಗಳಿಂದ ನೀನು ಎಲ್ಲವನ್ನ ನಿಯಂತ್ರಿಸಿ ಮುನ್ನಡೆಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಬಾಬೇಲ್ ಅನ್ನುವಂತಹ ಮಹಾನಗರಿ, ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 8ನೇ ವಚನದಲ್ಲಿ ಈ ಒಂದು ಸ್ತ್ರೀ ಸಕಲ ಜನಾಂಗಗಳಿಗೆ ತನ್ನ ಅತಿಜಾರತ್ವೆಂಬ ದ್ರಾಕ್ಷರಸವನ್ನು ಕುಡಿಸಿದಳು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಸಕಲ ಜನಾಂಗಗಳಿಗೆ ಅಂದರೆ ಎಲ್ಲ ರೀತಿಯ ಜನರು ಸಹ ಅವಳ ಅತಿಜಾರತ್ವೆಂಬ ದ್ರಾಕ್ಷರಸವನ್ನು ಕುಡಿಸಿದಳು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದ್ರಾಕ್ಷರಸ ಏನನ್ನು ಸೂಚಿಸುವಂಥದ್ದಾಗಿದೆ ಅಂದರೆ, ದ್ರಾಕ್ಷರಸ ಅದು ಹುಳಿ ಇಲ್ಲದ ದ್ರಾಕ್ಷರಸ, ಹುಳಿ ಇರುವ ದ್ರಾಕ್ಷರಸ ಎಂಬುದಾಗಿ ಎರಡು ರೀತಿಯ ದ್ರಾಕ್ಷರಸಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ನಾವು ಕರ್ತನ ರಾತ್ರಿ ಭೋಜನವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಆ ಒಂದು ಉಳಿಯಿಲ್ಲದ ದ್ರಾಕ್ಷರಸ ಕ್ರಿಸ್ತನ ರಕ್ತಕ್ಕೆ ಅಂದರೆ ಒಂದು ಸಾಂಕೇತಿಕವಾಗಿ ಸೂಚಿಸಲ್ಪಡ್ತಕ್ಕಂಥದ್ದಾಗಿದೆ. ಆತನು ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ಸುರಿಸಿರ್ತಕ್ಕಂತಹ ಆ ರಕ್ತಕ್ಕೆ ಉಳಿಯಿಲ್ಲದ ದ್ರಾಕ್ಷರಸ ಒಂದು ಸಾಂಕೇತಿಕವಾಗಿ ಆತನ ರಕ್ತಕ್ಕೆ ಸೂಚಿಸಲ್ಪಡ್ತಕ್ಕಂಥದ್ದಾಗಿದೆ. ಅಂದರೆ ಹುಳಿ ಸತ್ಯವೇದದಲ್ಲಿ ದುಷ್ಟತ್ವ, ದುರ್ಮಾರ್ಗತ್ವವನ್ನು, ಪಾಪವನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ನಾವು ತೆಗೆದುಕೊಳ್ಳುವಂತಹ ಆ ದ್ರಾಕ್ಷರಸ ಹುಳಿ ಇಲ್ಲದ್ದು, ಅಂದರೆ ಪಾಪವಿಲ್ಲದಂತಹ, ಪಾಪ ರಹಿತವಾದಂತಹ, ನಿಷ್ಕಳಂಕವಾದಂತಹ ಕುರಿಮರಿಯ ರಕ್ತದಿಂದ ತೊಳೆಯಲ್ಪಡ್ತಕ್ಕಂತಹ ಆ ಒಂದು ರಕ್ತಕ್ಕೆ ಹೋಲಿಕೆ ಮಾಡಿ ತಿಳಿಸಲಾಗಿದೆ ಎಂಬುದನ್ನು ನಾವು ನೋಡುವಂತೆಯವರಾಗಿದ್ದೇವೆ. ಅಂದರೆ ಹುಳಿ ಇರುವಂತಹ ಆ ಒಂದು ಮತ್ತು ಬರೆಸುವಂತಹ ದ್ರಾಕ್ಷರಸ ಯಾವುದಕ್ಕೆ ಸೂಚಿಸಲ್ಪಟ್ಟಿದೆ ಅಂದರೆ ಪಾಪಕ್ಕೆ ಸೂಚಿಸಲ್ಪಟ್ಟಿದೆ. ಅಂದರೆ ದೇವರ ಆಜ್ಞೆಗಳನ್ನು ಮೀರಿ ನಡೆಯುವುದೇ ಪಾಪ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಅಂದರೆ ದೇವರ ವಾಕ್ಯಗಳಿಗೆ, ಅಂದರೆ ಆತನು ತನ್ನ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರತಕ್ಕಂಥ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಕ್ಕಂತಹ ಕಾರ್ಯಗಳು ಈ ಬಾಬಿಲೋನಿನ ಕಾರ್ಯಗಳಾಗಿದೆ, ಅದು ಜಾರತ್ವವಾಗಿದೆ ಎಂಬುದಾಗಿ ನಾವು ನೋಡುವಂತೆಯವರಾಗಿದ್ದೇವೆ. ಅಂದರೆ ಪೌಲನು ಸಭೆಯನ್ನು ಪರಿಶುದ್ಧ ಕನ್ನಿಕೆಯಾಗಿ ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ನಾನು ಅರ್ಪಿಸುತ್ತೇನೆ ಎಂಬುದಾಗಿ ಪೌಲನು ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ 11:2 ನಾವು ನೋಡುವಂತೆಯವರಾಗಿದ್ದೇವೆ. ಅಂದರೆ ಇಲ್ಲಿ ನಾವು ಗಮನಿಸತಕ್ಕಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ಇಲ್ಲಿ ಬಾಬಿಲೋನ್ ಅಂತಕ್ಕಂತಹ ಈ ಒಂದು ಸ್ತ್ರೀ ತಪ್ಪಾದಂತಹ ಸಭೆ ಅದು ಏನು ಮಾಡ್ತಕ್ಕಂಥದ್ದಾಗಿದೆ ಅಂದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ತನ್ನ ವಾಕ್ಯಗಳನ್ನು ಈ ಲೋಕಕ್ಕೆ ಬೋಧಿಸುವಂಥದ್ದಾಗಿದೆ, ತನ್ನ ಸಂಪ್ರದಾಯಗಳನ್ನು ಈ ಲೋಕಕ್ಕೆ ಬೋಧಿಸುವಂಥದ್ದಾಗಿದೆ. ಅದನ್ನೇ ದೇವರು ಬಾಬೇಲ್ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಆದರೆ ಈ ಒಂದು ಬಾಬೇಲ್ ಯಾರು, ಹೇಗೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಪ್ರಕಟಣೆ ಪುಸ್ತಕ 17:7 ಕೆಲವೊಂದು ವಿಚಾರಗಳನ್ನು ದೇವರು ನಮಗೆ ತಿಳಿಯಪಡಿಸಿದ್ದಾರೆ. ಅವುಗಳನ್ನು ನಾವು ಓದಿ ಅರ್ಥ ಮಾಡಿಕೊಂಡರೆ ಖಂಡಿತವಾಗಿಯೂ ಸಹ ಈ ಒಂದು ಬಾಬಿಲೋನ್ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಪ್ರಕಟಣೆ ಪುಸ್ತಕ 17:7 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತನಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರುಗಳು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿದು ಮತ್ತರಾದರು ಎಂದು ದೇವರ ವಾಕ್ಯ ತಿಳಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕ 17:1-2 ಓದಬೇಕಾದರೆ ಈ ಸ್ತ್ರೀ ಬಹಳ ನೀರುಗಳ ಮೇಲೆ ಕುಳಿತಿರ್ತಕ್ಕಂಥ ಒಂದು ಸ್ತ್ರೀ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ನೀರು ಸತ್ಯವೇದದಲ್ಲಿ ಏನನ್ನು ಸೂಚಿಸುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವುದಾದರೆ, ದೇವರು ಸತ್ಯವೇದವನ್ನು ಸತ್ಯವೇದದ ಅಲ್ಲಿರ್ತಕ್ಕಂಥ ವಾಕ್ಯಗಳಲ್ಲಿಯೇ ನಮಗೆ ಸತ್ಯವನ್ನು ದೇವರು ತಿಳಿಯಪಡಿಸಿದ್ದಾನೆ. ನಾವು ಎಲ್ಲಿ ಹೋಗಿ ಹುಡುಕಬೇಕಾದಂತಹ ಅವಶ್ಯಕತೆ ಇಲ್ಲ. ಪ್ರಕಟಣೆ ಪುಸ್ತಕ 17:5 ಓದುವುದಾದರೆ ಅಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರಸ್ತ್ರೀಯು ವಾಸಿಸುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನ ಭಾಷೆಯನ್ನು ಸೂಚಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಸ್ತ್ರೀ ಅಂದರೆ ಅದು ಸಭೆ, ಜಾರಸ್ತ್ರೀ ಅಂದರೆ ಅದು ತಪ್ಪಾದಂಥ ಸಭೆ. ಪರಿಶುದ್ಧವಾದಂಥ ಸ್ತ್ರೀ ಪ್ರಕಟಣೆ ಪುಸ್ತಕ 12 ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥದ್ದಾಗಿದೆ, ದೇವರ ಗುಣಲಕ್ಷಣಗಳನ್ನು ಅದು ಹೊಂದಿದೆ ಎಂಬುದಾಗಿ. ಆದರೆ ಈ ಸ್ತ್ರೀ ಜಾರತ್ವವನ್ನು ಮಾಡತಕ್ಕಂಥವಳಾಗಿದ್ದಾಳೆ, ಅಂದರೆ ತಪ್ಪಾದಂಥ ಬೋಧನೆ, ಸತ್ಯವೇದಕ್ಕೆ ವಿರುದ್ಧವಾದಂತಹ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಈ ಸಭೆ ಎಲ್ಲಿದೆ ಅನ್ನುವುದನ್ನು ನೋಡಬೇಕಾದರೆ ದೇವರ ವಾಕ್ಯದಲ್ಲಿ ಆ ಸ್ತ್ರೀ ಮಹಾಜಾರಸ್ತ್ರೀ, ಬಹಳ ನೀರುಗಳ ಮೇಲೆ ವಾಸಿಸುವ ಸ್ತ್ರೀ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅಂದರೆ ನೀರು ಎನ್ನುವಂಥದ್ದು ಸತ್ಯವೇದದಲ್ಲಿ ಪ್ರಜೆ ಸಮೂಹ ಜನ ಭಾಷೆಯನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಈ ಸಭೆ ಎಲ್ಲಿದೆ ಅಂದರೆ ಅನೇಕ ಜನಗಳು, ಅತಿ ಹೇರಳವಾದಂತಹ ಜನಸಂಖ್ಯೆ ಇರತಕ್ಕಂತಹ ಆ ಒಂದು ಸ್ಥಳದಲ್ಲಿ ಈ ಸ್ತ್ರೀ ಆಡಳಿತ ಮಾಡತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸಭೆ ಯಾರ ಜೊತೆ ಇದೆ ಎಂಬುದಾಗಿ ನಾವು ಗಮನಿಸಬೇಕಾದ್ರೆ ಈ ಸ್ತ್ರೀ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ತೋರಿಸ್ತೇನೆ, ಅವಳೊಂದಿಗೆ ಭೂರಾಜರುಗಳು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವರ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿದು ಮತ್ತರಾದರು ಎಂದು ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಾವು ಗಮನಿಸತಕ್ಕಂಥ ಅತಿ ಮುಖ್ಯವಾದಂಥದ್ದು ಆ ಸ್ತ್ರೀ ಜೊತೆಯಲ್ಲಿ ಭೂರಾಜರುಗಳಿದ್ದಾರೆ. ಅಂದರೆ ಇದು ಕೇವಲ ಆತ್ಮಿಕವಾದಂಥ ವಿಚಾರ ಮಾತ್ರ ಅಲ್ಲ, ಭೂರಾಜರುಗಳು ಅಂದರೆ ಈ ಲೋಕದ ಅಧಿಪತಿಗಳು, ಈ ಲೋಕವನ್ನು ಆಡಳಿತ ಮಾಡತಕ್ಕಂತಹ ಜನರೊಂದಿಗೂ ಸಹ ಇದು ಕೈ ಜೋಡಿಸಿದೆ. ಅಂದರೆ ಸಭೆ ರಾಜಕೀಯ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ ಎಂಬುದಾಗಿ ಇಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಅಂದರೆ ಸಭೆ ಬೇರೆ, ರಾಜಕೀಯ ಬೇರೆ ಇರಬೇಕು, ಆದರೆ ಈ ಸಭೆ ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ ಒಟ್ಟಾಗಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಆ ಕಾರಣದಿಂದಲೇ ಈ ಸಭೆ ತಪ್ಪಾದ ಸಭೆ ಎಂಬುದಾಗಿ. ಯೇಸು ಸ್ವಾಮಿ ಈ ಲೋಕದಲ್ಲಿರಬೇಕಾದರೆ ಯೇಸು ಸ್ವಾಮಿ ಹೇಳಿದಂತಹ ಒಂದು ಮುಖ್ಯವಾದಂತಹ ವಿಚಾರವೇನೆಂದರೆ, ಆ ಒಂದು ತೆರಿಗೆಯನ್ನ ನೀಡುವಂತಹ ಸಮಯದಲ್ಲಿ ಯೇಸು ಸ್ವಾಮಿ ಹೇಳುವಂತದ್ದಾಗಿದ್ದರೆ, ಕೈಸರನದನ್ನ ಕೈಸರರಿಗೆ ಕೊಡಿರಿ, ದೇವರದನ್ನ ದೇವರಿಗೆ ಕೊಡಿರಿ ಎಂಬುದಾಗಿ. ಆದರೆ ಈ ಸಭೆ ದೇವರದನ್ನ ಕೈಸರದನ್ನ, ಅಂದರೆ ಭೂರಾಜರುಗಳು ಮತ್ತೆ ದೇವರ ಆತ್ಮಿಕ ಎರಡು ವಿಚಾರಗಳನ್ನ ಒಟ್ಟಾಗಿ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡುವಂತೆಯವರಾಗಿದ್ದೇವೆ. ಒಟ್ಟಾಗಿ ಮಾಡಿಕೊಂಡು ಈ ಭೂರಾಜರುಗಳು ಸಹ ಅವಳು ಹೇಳಿದಂತಹ ಮಾತನ್ನ ಕೇಳುವಂತರಾಗಿದ್ದಾರೆ. ಅವಳ ಒಂದು ತಪ್ಪಾದಂತ ಬೋಧನೆಯನ್ನ ಈ ಲೋಕಕ್ಕೆ ಅವರು ಸಹ ಹಂಚಿರ್ತಕ್ಕಂಥದ್ದನ್ನ ಸೂಚಿಸುವಂತ ಹಾಗೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಭೂನಿವಾಸಿಗಳು ಅವಳ ಜಾರತ್ವ ಎಂಬ ದ್ರಾಕ್ಷರಸವನ್ನ ಕುಡಿದು ಮತ್ತರಾದರು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಇನ್ನು ಮೂರನೇ ವಚನವನ್ನ ಓದಬೇಕಾದ್ರೆ, ಆಗ ಅವನು ದೇವರಾತ್ಮನ ವಶನಾದಂತಹ ನನ್ನನ್ನ ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನ ಕಂಡನು. ಸ್ತ್ರೀ ಮೃಗದ ಮೇಲೆ ಕೂತಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಸ್ತ್ರೀ ಅಂದರೆ ಸಭೆ, ಆದರೆ ಈ ಸ್ತ್ರೀ ಯಾರ ಮೇಲೆ ಕೂತಿದೆ ಅಂತಂದರೆ ಆ ಒಂದು ಮೃಗದ ಮೇಲೆ ಕೂತಿದೆ. ಆ ಮೃಗವನ್ನು ನಡೆಸ್ತಕ್ಕಂತಹ ಸ್ತ್ರೀ ಈ ಸ್ತ್ರೀ ಆಗಿದೆ. ಸ್ತ್ರೀ ಅಂದರೆ ಸಭೆಯನ್ನು ಸೂಚಿಸುವಂಥದ್ದಾಗಿದೆ. ಆದರೆ ಮೃಗ ಅಂದರೆ ರಾಜ್ಯವನ್ನು ಸೂಚಿಸುವಂಥದ್ದಾಗಿದೆ. ನಾವು ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ಇದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ 4 ಮೃಗಗಳು 4 ರಾಜ್ಯವನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಇಲ್ಲಿ ಸ್ತ್ರೀ ಆ ಮೃಗ, ಅಲ್ಲಿ ರಾಜಕೀಯ ಒಂದು ಶಕ್ತಿಯನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಈ ಒಂದು ಸಭೆ, ತಪ್ಪಾದಂಥ ಸಭೆ, ರಾಜಕೀಯ ರಾಜರುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ರೀತಿಯಲ್ಲಿ ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲದೆ ಈ ಸ್ತ್ರೀ ಆ ಮೃಗದ ಮೈ ಮೇಲೆಲ್ಲ ದೇವದೂಷಣೆಯ ಹೆಸರುಗಳು ತುಂಬಿದ್ದವು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀ ಧುಮ್ರ ವರ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ ರತ್ನ ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲಿತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅವಳ ಹಣೆಯ ಮೇಲೆ ಬಾಬೇಲೆಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರ ಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಆ ಸ್ತ್ರೀಯು ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವಂಥ ರಕ್ತವನ್ನು ಕುಡಿದು ಮಕ್ತರಾಗಿದ್ದನ್ನ ಕಂಡನು. ನಾನು ಅವಳನ್ನು ನೋಡಿ ಅತ್ಯಾಶ್ಚರ್ಯಪಟ್ಟನು. ಆಗ ದೇವರಾತ್ಮನು ನನಗೆ ಹೇಳಿದ್ದು ಏನೆಂದರೆ, ಆಶ್ಚರ್ಯಪಟ್ಟು ಆ ಸ್ತ್ರೀಯಿಂದ ಅವಳ ವಾಹನವಾಗಿದ್ದ 7 ತಲೆಗಳಿಗೂ 10 ಕೊಂಬುಗಳಿಗೂ ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಾನು ನಿನಗೆ ವಿವರಿಸುತ್ತೇನೆ. ನೀನು ಕಂಡ ಆ ಮೃಗದ ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶನಕ್ಕೆ ಹೋಗುವುದು. ಭೂನಿವಾಸಿಗಳೊಂದಿಗೆ ಯಾರ್ಯಾರು ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಲ್ಲವೋ ಅವರು ಆ ಮೃಗವನ್ನು ನೋಡಿ ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯಪಡುವರು. ಇದು ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ 1 ರಿಂದ ನೀವು ಆ ಪೂರ್ಣ ಅಧ್ಯಾಯವನ್ನು, ಅಂದರೆ 18 ವಚನಗಳನ್ನು ನೀವು ಓದುವುದಾದರೆ ಆ ಸ್ತ್ರೀ ಯಾರಿಗೆ ಹೋಲಿಕೆ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅನೇಕ ರೀತಿಯಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಆ ಇಲ್ಲಿರ್ತಕ್ಕಂಥ ಎಲ್ಲವನ್ನು ನಾವು ಹೊಂದಾಣಿಕೆ ಮಾಡಿ ಹೇಳುವುದಾದರೆ ಒಂದೇ ಒಂದು ವಿಚಾರದಲ್ಲಿ ನಾನು ನಿಮಗೆ ತಿಳಿಸತಕ್ಕಂಥನಾಗಿದ್ದೇನೆ. ನಿಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ ಫೋನನ್ನು ತೆಗೆದುಕೊಂಡು ಪ್ರಕಟಣೆ ಪುಸ್ತಕ 17:9 ತಿಳಿಸುವ ಹಾಗೆ, ಇದು ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗುವುದು, ಆ 7 ತಲೆಗಳು, ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ನೀವು ನಿಮ್ಮ ಮೊಬೈಲ್ ಫೋನಲ್ಲಿ ಗೂಗಲಲ್ಲಿ ಹೋಗಿ ಆ 7 ಬೆಟ್ಟಗಳ ಮಧ್ಯೆ ಇರತಕ್ಕಂತಹ ಪಟ್ಟಣ ಯಾವುದು ಎಂಬುದಾಗಿ ನಿಮ್ಮ ಮೊಬೈಲಲ್ಲಿ ನೀವು ಟೈಪ್ ಮಾಡುವುದಾದರೆ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಅದು ರೋಮ್ ಎಂಬುದಾಗಿ. ಆ ರೋಮ್ನ ವ್ಯಾಟಿಕನ್ನಲ್ಲಿರ್ತಕ್ಕಂತಹ ಆ ಒಂದು ಧಾರ್ಮಿಕ ಸಂಸ್ಥೆಯನ್ನು ಪ್ರಕಟಣೆ ಪುಸ್ತಕ 17 ತಿಳಿಸ್ತಕ್ಕಂಥದ್ದಾಗಿದೆ. ಅದರಲ್ಲೂ ವಿಶೇಷವಾಗಿ ಕಥೋಲಿಕ ಮಾರ್ಗವನ್ನು ಸೂಚಿಸುವಂಥದ್ದಾಗಿದೆ. ಆತ್ಮೀಯ ಪ್ರಿಯ ಕೇಳುಗರೆ, ಕಥೋಲಿಕ ಸಭೆ ಎಂದು ಹೇಳುವಾಗ ನಾನು ಆ ಸಭೆಯಲ್ಲಿರ್ತಕ್ಕಂಥ ಜನಗಳ ಬಗ್ಗೆ ತಿಳಿಸ್ತಕ್ಕಂಥದ್ದಲ್ಲ, ಸತ್ಯವೇದವು ಸಹ ಸಭೆಯಲ್ಲಿರ್ತಕ್ಕಂಥ ಜನಗಳ ಬಗ್ಗೆ ತಿಳಿಸ್ತಕ್ಕಂಥದ್ದಲ್ಲ. ಯಾಕೆಂದರೆ ಪ್ರತಿಯೊಂದು ಸಭೆಯಲ್ಲೂ ಸಹ ಆತನ ಮಕ್ಕಳಿದ್ದಾರೆ. ಆದರೆ ಆ ಸಭೆಯ ವ್ಯವಸ್ಥೆಯ ಬಗ್ಗೆ, ತಪ್ಪಾದಂಥ ಬೋಧನೆಗಳ ಬಗ್ಗೆ ಸತ್ಯವೇದ ಖಂಡಿಸುವಂಥದ್ದಾಗಿದೆ. ಆ ನಿಮಿತ್ತವಾಗಿಯೇ ನೀವು ಆ ಸಭೆಯಲ್ಲಿ ತಪ್ಪಾದ ಬೋಧನೆಗಳಿಗೆ ಸಿಕ್ಕಿ ಹಾಕಿಕೊಂಡಿದ್ದಂಥ ಪಕ್ಷದಲ್ಲಿ ದೇವರು ನಿಮಗೆ ಎಚ್ಚರಿಕೆಯನ್ನು ಕೊಟ್ಟು ಅವಳನ್ನು ಬಿಟ್ಟು ಬನ್ನಿರಿ ಎಂಬುದಾಗಿ ಪ್ರಕಟಣೆ ಪುಸ್ತಕ 18 ತಿಳಿಯಪಡಿಸುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಭಾನುವಾರ ಆಚರಣೆಯ ಕಾನೂನಿನ ಶಾಸನವನ್ನು ಈ ಒಂದು ಸಭೆ ಈ ಲೋಕಕ್ಕೆ ಪರಿಚಯ ಮಾಡತಕ್ಕಂಥದ್ದಾಗಿದೆ. ಕೊನೆ ಕಾಲದಲ್ಲಿ ಒಂದು ಶಾಸನವಾಗಿ ತರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 13:17, 17:18 ತಿಳಿಸಲ್ಪಟ್ಟಿರತಕ್ಕಂಥ ಈ ಅಧ್ಯಾಯಗಳನ್ನೆಲ್ಲ ಓದಿ ನಾವು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಖಂಡಿತವಾಗಿಯೂ ಸಹ ಈ ಒಂದು ತಪ್ಪಾದಂಥ ಸಭೆ ಈ ಒಂದು ಪೋಪ್ ಮಾರ್ಗವನ್ನು ಸೂಚಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇದು ಏನು ಮಾಡ್ತಕ್ಕಂಥದ್ದಾಗಿದೆ ಅಂದರೆ, ದೇವರು 6 ದಿನಗಳಲ್ಲಿ ಈ ಲೋಕವನ್ನು ಉಂಟು ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆ ದಿನವನ್ನು ತನ್ನ ಜನರು ತಲಾತಲಾಂತರವರೆಗೆ ಕೈಗೊಂಡು ನಡೆಯಬೇಕೆಂದು ದೇವರು ಇದನ್ನು ಆಶೀರ್ವದಿಸಿ ಪರಿಶುದ್ಧ ಮಾಡಿದನು. ಆದರೆ ಅಧರ್ಮ ಸ್ವರೂಪನಾದಂಥ ಮನುಷ್ಯನು ದೇವರ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ತನ್ನನ್ನು ತಾನೇ ದೇವರೆಂದು ಹೆಚ್ಚಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ, ಅಂದರೆ 2 ಥೆಸಲೋನಿಕದವರಿಗೆ 2:3-4 ಓದಬೇಕಾದರೆ ಅಲ್ಲಿ ಅಧರ್ಮ ಸ್ವರೂಪನಾದಂಥ ಮನುಷ್ಯನು ದೇವರ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ತನ್ನನ್ನು ತಾನು ದೇವರೆಂದು ಹೆಚ್ಚಿಸಿಕೊಂಡಿದ್ದಾನೆ. ಇವತ್ತು ಆ ಒಂದು ದೇವರ ಗರ್ಭಗುಡಿಯಲ್ಲಿ ಆ ಪವಿತ್ರ ಸ್ಥಾನದಲ್ಲಿ ದೇವರೆಂದು ಹೇಳಿಕೊಳ್ತಕ್ಕಂಥ ವ್ಯಕ್ತಿ ಯಾರು ಈ ಲೋಕದಲ್ಲಿ? ದೇವರ ಪ್ರತಿನಿಧಿ ನಾನು ಈ ಲೋಕದಲ್ಲಿ ಎಂದು ಹೇಳಿಕೊಳ್ತಕ್ಕಂಥವ್ರು ಯಾರು? ಅದು ಕಥೋಲಿಕ ಮಾರ್ಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪೋಪ್ ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ಮತ್ತು ಇನ್ನು ಮುಂದೆ ಹೋಗಿ ದಾನಿಯೇಲನ ಪುಸ್ತಕ 7:25 ತಿಳಿಸುವ ಹಾಗೆ, ಕಾಲಗಳನ್ನು ಕಟ್ಟಳೆಗಳನ್ನು ಮಾರ್ಪಾಡು ಮಾಡಲು ಮನಸ್ಸು ಮಾಡುವನೆ ಎಂಬುದಾಗಿ. ಕಥೋಲಿಕ ಸಭೆ ದೇವರ ಆಜ್ಞೆಗಳಲ್ಲಿ ಅನೇಕ ಆಜ್ಞೆಗಳನ್ನು ಬದಲಾಯಿಸಿರತಕ್ಕಂಥದ್ದನ್ನು ಅವರೇ ಒಪ್ಪಿಕೊಳ್ತಕ್ಕಂಥವರಾಗಿದ್ದಾರೆ. ಸಭೆಯ ಅಧಿಕಾರದಿಂದ ನಾವು ಬದಲಾಯಿಸಿದ್ದೇವೆ ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ. ಈ ಶಕ್ತಿಯು ತಾನು ದೇವರಿಗೆ ಸರಿಸಮಾನವಾಗಿ ಇರಬೇಕು ಅನ್ನುವುದು ಮಾತ್ರವಲ್ಲ, ದೇವರಿಗಿಂತಲೂ ತನ್ನನ್ನು ಹೆಚ್ಚಿಸಿಕೊಂಡು ದೇವರ ವಿಶ್ರಾಂತಿ ದಿನವನ್ನು ಬದಲಾಯಿಸಿತು. 7ನೇ ದಿನ ಇರಬೇಕಾದಂಥ ಸ್ಥಾನದಲ್ಲಿ ವಾರದ 1ನೇ ದಿನವನ್ನು ವಿಶ್ರಾಂತಿ ದಿನವೆಂದು ಇಟ್ಟುಕೊಂಡಿತು. ಕಥೋಲಿಕ ಸಭೆಯ ಈ ಸಿದ್ಧಾಂತವನ್ನು ಪ್ರೊಟೆಸ್ಟೆಂಟ್ ಸಭೆಗಳು ತೆಗೆದುಕೊಂಡು ಪರಿಶುದ್ಧವೆಂದು ಎಣಿಸುವಂತೆ ಮಾಡಿದೆ. ದೇವರ ವಾಕ್ಯದಲ್ಲಿ ಇದನ್ನು ಜಾರತ್ವ ಎಂದು ಕರೆಯಲಾಗಿದೆ ಎಂಬುದಾಗಿ ಈಗಾಗಲೇ ನಾವು ಪ್ರಕಟಣೆ ಪುಸ್ತಕ 17:17, 14:8 ಹೇಳಿರತಕ್ಕಂಥ ವಿಚಾರಗಳನ್ನು ನಾವು ಹೊಂದಾಣಿಕೆ ಮಾಡಿ ಕ್ರೋಢೀಕರಿಸಿ ಎಲ್ಲ ವಿಚಾರಗಳನ್ನು ನೀವು ಓದುವುದಾದರೆ ಪ್ರಿಯ ಕೇಳುಗರೆ, ಅಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂತಹ ಆ ಜಾರಸ್ತ್ರೀ, ಆ ಒಂದು ಬಾಬಿಲೋನ್, ಅದು ಒಂದು ವ್ಯವಸ್ಥೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆ ವ್ಯವಸ್ಥೆ ಈ ಒಂದು ಕಥೋಲಿಕ ಮಾರ್ಗವನ್ನು ಸೂಚಿಸುವಂಥದ್ದಾಗಿದೆ. ಅವರ ತಪ್ಪಾದಂಥ ಆಚರಣೆಗಳು, ದೇವರಿಗೆ ವಿರುದ್ಧವಾಗಿ ಇರತಕ್ಕಂಥ ಕಾರ್ಯಗಳ ಬಗ್ಗೆ ಸತ್ಯವೇದ ಖಂಡಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅವರು ಮಾಡುವಂತಹ ಕೆಲಸ ಏನೆಂದರೆ, ಮೊದಲು ತನ್ನನ್ನು ತಾನು ದೇವರೆಂದು ಹೇಳಿಕೊಂಡಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದನ್ನೇ ನಾವು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2:3-4 ತನಕ ನಾವು ಓದುವಂಥವರಾಗಿದ್ದೇವೆ. ಇನ್ನು ದಾನಿಯೇಲನ ಪುಸ್ತಕ 7:25 ಕಾಲಗಳನ್ನು ಕಟ್ಟಳೆಗಳನ್ನು ಮಾರ್ಪಾಡು ಮಾಡಲು ಮನಸ್ಸು ಮಾಡುವನು ಎಂಬುದಾಗಿ ಹೇಳುವಂಥದ್ದಾಗಿದೆ. ಇದು ಏನು ಮಾಡ್ತಕ್ಕಂಥದ್ದಾಗಿದೆ ಅಂದರೆ ದೇವರ ಆಜ್ಞೆಗೆ ವಿರುದ್ಧವಾಗಿ, ಅಂದರೆ ದೇವರ ಆಜ್ಞೆ ಏಳನೆಯ ದಿನ ಸಬ್ಬತ್ತಿನ ಅನ್ನುವಂತಹ ನಾಲ್ಕನೇ ಆಜ್ಞೆಯನ್ನು ಬದಲಾಯಿಸಿ ಅದಕ್ಕೆ ಮೊದಲನೆಯ ದಿನ ಪವಿತ್ರತೆಯನ್ನು ಕೊಡುವುದರ ಮೂಲಕವಾಗಿ ಈ ಲೋಕದ ಜನಗಳ ಎಲ್ಲರನ್ನು ಸಹ ತಪ್ಪಾದ ಬೋಧನೆಗೆ ನಡೆಸಿ ಅತಿ ಜಾರತ್ವ ಎಂಬ ದ್ರಾಕ್ಷರಸವನ್ನು ಅವಳು ಸಕಲ ಜನಗಳಿಗೂ ಕುಡಿಯುವಂತೆ ಮಾಡಿದ್ದಾಳೆ. ಇವತ್ತು ಎಲ್ಲರೂ ಸಹ ದೇವರ ಆಜ್ಞೆಯನ್ನು ಮೀರಿದ್ದಾರೆ ಅನ್ನುವಂಥದ್ದಕ್ಕೆ ಉದಾಹರಣೆಯಾಗಿ ಸತ್ಯವೇದ ಕೊಡುವಂತಹ ವಾಕ್ಯಗಳನ್ನು ನಾವು ಗಮನಿಸಬೇಕಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಬ್ಯಾಬಿಲೋನ್ ಅಂತಕ್ಕಂತಹ ಈ ಒಂದು ತಪ್ಪಾದಂತಹ ಬೋಧನೆಯಿಂದ ಹೊರಬರಬೇಕೆಂಬುದಾಗಿ ದೇವರು ಕರೆಯುವಂತವನಾಗಿದ್ದಾನೆ. ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ಈ ದೇವರ ಅಧಿಕಾರಕ್ಕೆ ಸೈತಾನನು ಹೇಗೆ ಸವಾಲನ್ನು ಒಡ್ಡಿ ನಾಲ್ಕನೇ ಆಜ್ಞೆಗೆ ವಿರುದ್ಧವಾಗಿ ಹೇಗೆ ಮೊದಲನೇ ದಿನ ಭಾನುವಾರವನ್ನು ತರತಕ್ಕಂಥವನಾಗಿದ್ದಾನೆ, ಅದನ್ನು ಈ ಲೋಕಕ್ಕೆ ಕಾನೂನಾಗಿ ತರತಕ್ಕಂಥವನಾಗಿದ್ದಾನೆ ಅನ್ನುವುದನ್ನು ನಾವು ಮುಂದುವರಿದು ಕಲಿಯೋಣ. ಈಗ ಮುಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಅಪ್ಪ, ಸೈತಾನನು ಹೇಗೆ ನಿನ್ನ ಅಧಿಕಾರಕ್ಕೆ ಈ ಲೋಕದ ಅಧಿಪತಿಗಳನ್ನು ಉಪಯೋಗಿಸಿಕೊಂಡು ಅವನು ಸವಾಲನ್ನು ಒಡ್ಡಿದ್ದಾನೆ ಎನ್ನುವಂತಹ ವಿಚಾರವನ್ನು ನಾವು ಕಲಿತೇವೆ ಸ್ವಾಮಿ. ವಿಶೇಷವಾಗಿ ತನ್ನನ್ನು ತಾನು ದೇವರೆಂದು ಎನಿಸಿಕೊಂಡಿರ್ತಕ್ಕಂಥದ್ದು, ಆ ಏಳು ಬೆಟ್ಟಗಳ ಮಧ್ಯದಲ್ಲಿ ಕುಳಿತಿರ್ತಕ್ಕಂತಹ ಸ್ತ್ರೀ ಹಾಗೂ ಕಾನೂನು ಕಟ್ಟಳೆಗಳನ್ನು ಬದಲಾಯಿಸಲು ಮನಸ್ಸು ಮಾಡಿದಂತಹ ಆ ಒಂದು ಸಭೆ ಅದು ಯಾವುದು ಎಂಬುದಾಗಿ ನಾವು ಕಲಿತೇವೆ ಸ್ವಾಮಿ. ಅಪ್ಪ, ಅನೇಕ ನಿನ್ನ ದೇವ ಜನರು ಈ ಒಂದು ತಪ್ಪಾದ ವ್ಯವಸ್ಥೆಯಲ್ಲಿ ಸಿಕ್ಕಿಕೊಂಡಿದ್ದಾರೆ ಸ್ವಾಮಿ. ಆದರೆ ದೇವ, ನಿನ್ನ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಈಗ ಕಲಿತಕ್ಕಂಥ ವಿಚಾರಗಳಲ್ಲಿ ಅನೇಕ ಸತ್ಯಗಳನ್ನು ಈ ನಿನ್ನ ಮಕ್ಕಳು ಅರ್ಥ ಮಾಡಿಕೊಂಡು ಅದನ್ನು ಬಿಟ್ಟು ಬಂದು ನಿನ್ನ ಸತ್ಯ ಸಭೆಯಲ್ಲಿ ಸೇರಿಕೊಂಡು ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವ ಹಾಗೆ ಸಹಾಯ ಮಾಡು, ಅವರ ಮನಸ್ಸಿನಲ್ಲಿ ಆತ್ಮನ ಮುಖಾಂತರವಾಗಿ ಕಾರ್ಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಬೇಡುವಂತಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.